ಋಷಭದೇವ ಪುತ್ರ ಭರತ. ಹಿಂದಿನ ಉಪನ್ಯಾಸಗಳಲ್ಲಿ ನಾವು ನೋಡಿದೆವು, ಸ್ವಯಂಭುವ ಮನುವಿನ ಮಕ್ಕಳು ಪ್ರಿಯವ್ರತ ಹಾಗೂ ಉತ್ತಾನಪಾದ. ಪ್ರಿಯವ್ರತನಿಗೆ 10 ಮಕ್ಕಳು. ಅವರಲ್ಲಿ ನಾವು ಆಗ್ನೇಂದ್ರನ ಚರಿತ್ರೆಯನ್ನು ಕಂಡೆವು. ಆಗ್ನೇಂದ್ರನ ಮಗನು ನಾಭಿ ಮಹಾರಾಜನು, ನಾಭಿ ಮಹಾರಾಜನ ಮಗನು ಋಷಭದೇವನು. ಈ ಋಷಭದೇವನು ಭಗವಂತನ ಅವತಾರ, ದೇವೋತ್ತಮ ಪರಮಪುರುಷ. ಇವನಿಗೆ ಒಟ್ಟು 100 ಮಂದಿ ಮಕ್ಕಳು. ಜಯಂತಿ ಎಂಬುವ ಅವಳ ಹೆಂಡತಿಯಿಂದ ಒಟ್ಟು 100 ಮಂದಿ ಮಕ್ಕಳಾದರೂ ಋಷಭದೇವನಿಗೆ. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮನೈತಿ ಮಾಮೇತಿ ಸೋರ್ಜುನ. ಯಾರು ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೋ ಅವರು ದೇಹವನ್ನು ಬಿಟ್ಟಾಗ ಮತ್ತೆ ಈ ಐಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಆದರೆ ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ಈ ರೀತಿಯಲ್ಲಿ ಹೇಳುತ್ತಾನೆ ಕೃಷ್ಣನು. ನಾವು ಹುಟ್ಟುತ್ತೇವೆ, ಕೃಷ್ಣನು ಹುಟ್ಟುತ್ತಾನೆ. ನಾವು ಕಾರ್ಯಗಳನ್ನು ಮಾಡುತ್ತೇವೆ, ಕೃಷ್ಣನು ಕಾರ್ಯಗಳನ್ನು ಮಾಡುತ್ತಾನೆ. ಆದರೆ ನಮ್ಮ ಜನನವು ಕಾರ್ಯಗಳು ಹಾಗೂ ಕೃಷ್ಣನ ಜನನವು ಕಾರ್ಯಗಳು ಒಂದೇ ನೆಲೆಯಲ್ಲಿ ಇರುವುದಿಲ್ಲ, ಒಂದೇ ರೀತಿಯಲ್ಲ. ನಮ್ಮದು ಭೌತಿಕವಾದದ್ದು, ಭಗವಂತನದು ಆಧ್ಯಾತ್ಮಿಕವಾದದ್ದು. ಆದ್ದರಿಂದಲೇ ಕೃಷ್ಣನು ಇಲ್ಲಿ ಹೇಳುತ್ತಿದ್ದಾನೆ, ಯಾರು ನನ್ನ ಜನ್ಮ ಕರ್ಮಗಳನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ನನ್ನ ಬಳಿಗೆ ಬರುತ್ತಾರೆ. ಈ ರೀತಿಯಲ್ಲಿ ಹೇಳುತ್ತಾನೆ ಕೃಷ್ಣನು. ಈ ಭೌತಿಕ ಪ್ರಪಂಚದಿಂದ ಬಿಡುಗಡೆ ಹೊಂದಲು ತುಂಬಾ ಕಷ್ಟ. ಏಕೆಂದರೆ ಈ ಐಕ ಪ್ರಕೃತಿಯನ್ನು ನಿಯಂತ್ರಿಸಲು ನಾವು ತುಂಬಾ ಆಸೆ ಪಟ್ಟಿದ್ದೇವೆ. ಆದ್ದರಿಂದಲೇ ಭಗವಂತನು ನಮಗೆ ಇಂತಹ ಒಂದು ಅವಕಾಶವನ್ನು ನೀಡಿದ್ದಾನೆ. ಆದರೆ ನಮಗೆ ಯಾರನ್ನೇ ಆಗಲಿ ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ನಾವು ನಮ್ಮ ಕುಟುಂಬವನ್ನು ಅಥವಾ ಮಕ್ಕಳನ್ನು ನಿಯಂತ್ರಿಸುವಂತೆ ನಮಗೆ ಅನಿಸಬಹುದು, ನಾನೇ ಯಜಮಾನ ಎಂದು ಅನಿಸಬಹುದು. ಆದರೆ ಇದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಆಗಿರುತ್ತದೆ ಅಷ್ಟೇ. ವಾಸ್ತವವಾಗಿ ನಾವು ಯಾವಾಗಲೂ ನಿಯಂತ್ರಿಸಲ್ಪಡುತ್ತೇವೆ, ಕಂಟ್ರೋಲ್ ಮಾಡಲ್ಪಡುತ್ತೇವೆ. ಆದರೆ ಅಹಂಕಾರದಿಂದ ನಾನು ಒಡೆಯ, ನಾನೇ ನಿಯಂತ್ರಕ ಎಂದು ತಿಳಿಯುತ್ತೇವೆ. ಆದ್ದರಿಂದಲೇ ನಾವು ಈ ಭೌತಿಕ ಪ್ರಪಂಚದಲ್ಲಿ ನರಳುತ್ತಿದ್ದೇವೆ. ಒಡೆಯನಾಗಲು ಬಯಸಿದ ಕಾರಣದಿಂದ ನಾವು ಈ ಭೌತಿಕ ಪ್ರಪಂಚದಲ್ಲಿ ಸಿಕ್ಕಿಕೊಂಡು ಕಷ್ಟಗಳನ್ನು ಅನುಭವಿಸುತ್ತಿದ್ದೇವೆ. ಆದರೆ ಯಾವಾಗ ನಾವು ಕೃಷ್ಣನ ಚಟುವಟಿಕೆಗಳನ್ನು, ಲೀಲೆಗಳನ್ನು, ನಾಮಗಳನ್ನು, ಅವತಾರಗಳನ್ನು ಅರ್ಥ ಮಾಡಿಕೊಳ್ಳುತ್ತೇವೋ ಆಗ ನಾವು ಈ ಭೌತಿಕ ಪ್ರಪಂಚದಿಂದ ವಿಮುಕ್ತರಾಗುತ್ತೇವೆ. ತತ್ವತಃ ಯಥಾ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಭಗವಂತನದು ಎಲ್ಲವೂ ದಿವ್ಯವಾದವು. ಅಂತಹ ದಿವ್ಯವಾದದ್ದನ್ನು ಅರ್ಥ ಮಾಡಿಕೊಳ್ಳಲು ಗುರುಗಳ ಆಶ್ರಯವನ್ನು ಪಡೆಯಬೇಕು, ಆಗಲೇ ಸಾಧ್ಯ. ಶ್ರೀಲ ಪ್ರಭುಪಾದರು ಹೇಳಿದ ರೀತಿಯಲ್ಲಿ ನಿಯಮಗಳನ್ನು ಆಚರಿಸಿದರೆ ಸಾಕು, ನಮಗೆ ಅವರೇ ಗುರುಗಳಾಗಿ ಬಿಡುತ್ತಾರೆ. ಗುರುಗಳು ಅಂದರೆ ನಮ್ಮ ಕಣ್ಣಿನ ಮುಂದೆ ಇದ್ದರೇನೆ ಗುರುಗಳು ಎಂದು ಭಾವಿಸಬಾರದು. ಗುರುಗಳು ನಮಗೆ 2 ವಿಧಗಳಲ್ಲಿ ಲಭ್ಯವಾಗಿರುತ್ತಾರೆ, ಒಂದು ವಾಣಿ ಹಾಗೂ ಮತ್ತೊಂದು ವಪು. ವಾಣಿ ರೂಪ ಹಾಗೂ ವಪು ರೂಪ. ವಾಣಿ ಎಂದರೆ ಶಬ್ದದಲ್ಲಿ ಇರುತ್ತಾರೆ, ಪುಸ್ತಕಗಳ ರೂಪದಲ್ಲಿರುತ್ತಾರೆ, ಇನ್ಸ್ಟ್ರಕ್ಷನ್ಸ್ ಆದೇಶಗಳು. ಮತ್ತೆ ವಪು, ವಪು ರೂಪದಲ್ಲಿಯೂ ಇರುತ್ತಾರೆ. ವಪು ರೂಪ ಅಂದರೆ ಫಿಸಿಕಲ್ ಪ್ರೆಸೆನ್ಸ್, ನೇರವಾಗಿ ಶರೀರದಲ್ಲಿ ಗುರುಗಳನ್ನು ನೋಡುವುದು. ಈ 2 ರೀತಿಗಳಲ್ಲಿ ನಾವು ಗುರುಗಳನ್ನು ನೋಡಬಹುದು, ಒಂದು ನೇರವಾಗಿ ಮತ್ತೆ ಅವರ ವಾಣಿ ರೂಪದಲ್ಲಿ, ಶಬ್ದ ರೂಪದಲ್ಲಿ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಗುರುಗಳ ಈ 2 ಸ್ವರೂಪಗಳು ಮುಖ್ಯವಾದವೇ. ಆದರೆ 2 ಹೋಲಿಸಿದರೆ, ವಾಣಿ ಹಾಗೂ ವಪುವನ್ನು ಹೋಲಿಸಿದರೆ, ವಾಣಿಗೆ ನಾವು ಮುಖ್ಯತ್ವವನ್ನು ಕೊಡಬೇಕು, ಗುರುಗಳಿಗೆ ನಾವು ಸೇವೆ ಮಾಡಬೇಕು. ಈಗ ಸೇವೆ ಮಾಡುವುದು ಕೂಡ 2 ರೀತಿಗಳಲ್ಲಿ ಮಾಡಬಹುದು, ಒಂದು ವಾಣಿ ಸೇವೆ, ಮತ್ತೊಂದು ವಪು ಸೇವೆ. ವಪು ಸೇವೆ ಎಂದರೆ ಗುರುಗಳ ದೇಹಕ್ಕೆ ನೇರವಾಗಿ ಸೇವೆ ಮಾಡುವುದು. ವಾಣಿ ಸೇವೆ ಎಂದರೆ ಗುರುಗಳ ಆಜ್ಞೆಯನ್ನು, ಆದೇಶಗಳನ್ನು, ಉಪದೇಶಗಳನ್ನು ಆಚರಿಸುವುದು. ವಾಣಿ ಸೇವೆ ಹಾಗೂ ವಪು ಸೇವೆ 2 ಮಹತ್ವವಾದದ್ದೇ ಆದರೂ ವಾಣಿ ಸೇವೆಯು ತುಂಬಾ ಮಹತ್ವವಾದದ್ದು. ಅಂದರೆ ಗುರುಗಳ ಆದೇಶಗಳನ್ನು ಪಾಲಿಸುವುದು ತುಂಬಾ ಮುಖ್ಯವಾದದ್ದು ಹಾಗೂ ಮಹತ್ವವಾದದ್ದು. ಈಗ ಉದಾಹರಣೆಗೆ ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಪ್ರತಿದಿನ ಜಪ ಮಾಡಿ ಜೂಜು ಆಡಬೇಡಿ, ಅಧರ್ಮವಾಗಿ ಕಾಮಿಸಬೇಡಿ, ಮತ್ತು ಪದಾರ್ಥಗಳನ್ನು ಸ್ವೀಕರಿಸಬೇಡಿ, ಮಾಂಸವನ್ನು ತಿನ್ನಬೇಡಿ, ಈ ರೀತಿಯಲ್ಲಿ ನಮಗೆ ಆಚರಿಸಲು ಹೇಳಿದ್ದಾರೆ. ಈಗ ಇವುಗಳನ್ನು, ಈ ನಿಯಮಗಳನ್ನು ನಾವು ಆಚರಿಸಿದರೆ ಗುರುಗಳಿಗೆ ಸೇವೆ ಮಾಡಿದಂತಾಗುತ್ತದೆ. ಇಂತಹ ವಾಣಿ ಸೇವೆಯೇ ತುಂಬಾ ಮುಖ್ಯವಾದದ್ದು ಎಂದು ಹೇಳುತ್ತಾರೆ ಶ್ರೀಲ ಪ್ರಭುಪಾದರು. ಗುರುಗಳ ನಿಯಮಗಳನ್ನು ಯಾವಾಗ ನಾವು ಆಚರಿಸುತ್ತೇವೋ ಆಗ ನಾವು ಅವರಿಗೆ ಶಿಷ್ಯರಾಗುತ್ತೇವೆ. ಕೆಲವರು ಹೇಳುತ್ತಾರೆ, ಗುರುಗಳು ಬದುಕಿರಬೇಕು, ಒಬ್ಬರು ಬದುಕಿದ್ದರೇನೆ ಗುರುಗಳಾಗಲು ಸಾಧ್ಯ, ಗುರುಗಳಾಗಿ ಆಗಲೇ ಅವರನ್ನು ಸ್ವೀಕರಿಸಬಹುದು, ಈ ರೀತಿಯಲ್ಲಿ ಹೇಳುತ್ತಾರೆ. ಆದರೆ ಇದು ಸತ್ಯವಲ್ಲ. ಇದಕ್ಕೆ ಒಂದು ಉದಾಹರಣೆಯನ್ನು ನಾವು ನೋಡಬಹುದು. ಇವತ್ತಿಗೆ ಒಬ್ಬನು ಗುರುವಾಗಿ ಒಬ್ಬರನ್ನು ಸ್ವೀಕರಿಸುತ್ತಾನೆ, ನಾಳೆ ಹೇಗೂ ಆ ಗುರುವು ಮರಣಿಸಬಹುದು. ಆಗ ಮರಣಿಸಿದ ಆ ಗುರುಗಳ ಶಿಷ್ಯನು ನಿಜವಾದ ಶಿಷ್ಯನಲ್ಲವೇ? ಗುರು ಶಿಷ್ಯರ ಸಂಬಂಧವು ಮುಗಿಯಿತೇ? ಸಾಧ್ಯವೇ ಇಲ್ಲ. ಮರಣಿಸಿದರೂ ಸರಿ, ಗುರುಗಳು ಗುರುಗಳಾಗಿಯೇ ಇರುತ್ತಾರೆ. ಈ ಉದಾಹರಣೆಯಿಂದ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ, ಗುರುಗಳು ಭೌತಿಕವಾಗಿರಬೇಕೆಂದು ಏನು ಇಲ್ಲ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಒಬ್ಬ ವಿದ್ಯಾರ್ಥಿಯು ಶಾಲೆಗೆ ಹೋಗುತ್ತಾನೆ, ಮೊದಲು ಅಡ್ಮಿಷನ್ ಆಗುತ್ತಾನೆ, ರೂಲ್ಸ್ ಹಾಗೂ ಫಾರ್ಮಾಲಿಟೀಸ್ಗಳನ್ನು ಆಚರಿಸುತ್ತಾನೆ, ಅಲ್ಲಿನ ನಿಯಮಗಳನ್ನು, ಹಣ ಕಟ್ಟುವುದನ್ನು ಎಲ್ಲವನ್ನು ಮಾಡುತ್ತಾನೆ, ಒಂದು ಸಹಜವಾದ ಶಾಲೆಯ ವಸ್ತ್ರವನ್ನು ಧರಿಸುತ್ತಾನೆ, ಯೂನಿಫಾರ್ಮ್ ಹಾಕಿಕೊಂಡು ಹೋಗುತ್ತಾನೆ ಶಾಲೆಗೆ, ಶಾಲೆಯ ಪಾದರಕ್ಷೆಗಳನ್ನು, ಶೂಸ್ಗಳನ್ನು ಹಾಕಿಕೊಂಡು ಹೋಗುತ್ತಾನೆ. ಆದರೆ ಇವುಗಳೆಲ್ಲವೂ ಒಂದು ಫಾರ್ಮ್ಯಾಲಿಟೀಸ್. ಈ ಎಲ್ಲ ಕೆಲಸಗಳಿಂದ ವಿದ್ಯೆ ಬರುವುದಿಲ್ಲ, ವಾಸ್ತವವಾಗಿ ವಿದ್ಯೆ ಅಥವಾ ಜ್ಞಾನವೂ ಬರುವುದಿಲ್ಲ. ವಿದ್ಯಾರ್ಥಿಯು ಟೀಚರ್ ಹೇಳಿದಂತೆ ಪಠನ ಮಾಡಿದರೆ, ಓದಿದರೆ, ಆದೇಶಗಳನ್ನು ಆಚರಿಸಿದರೆ ವಿದ್ಯೆಯು ಬರುತ್ತದೆ, ತಲೆಗೆ ಜ್ಞಾನವು ಹತ್ತುತ್ತದೆ. ಇದೇ ರೀತಿಯಲ್ಲಿ ದೀಕ್ಷೆ ಎಂಬುದು ಒಂದು ಫಾರ್ಮ್ಯಾಲಿಟಿ. ಗುರುಗಳಿಂದ ದೀಕ್ಷೆಯನ್ನು ಪಡೆದ ನಂತರ ನಿಯಮಗಳನ್ನು ಆಚರಿಸದೇ ಇದ್ದರೆ ಶಿಷ್ಯನೆಂದು ಅನಿಸಿಕೊಳ್ಳಲಾರ. ಆದರೆ ಯಾರು ಶ್ರೀಲ ಪ್ರಭುಪಾದರ ನಿಯಮಗಳನ್ನು ಶಿಸ್ತುನಿಂದ ಆಚರಿಸುತ್ತಾರೋ ಅವರು ಆಗಲೇ ದೀಕ್ಷೆ ಪಡೆದಂತೆ, ಶಿಷ್ಯನಾದಂತೆ ಲೆಕ್ಕ. ಒಂದು ಶಿಸ್ತನ್ನು ಅಥವಾ ಸೀರಿಯಸ್ನೆಸ್ ಬರೆಸಲು ತೆಗೆದುಕೊಳ್ಳುವುದೇ ದೀಕ್ಷೆ. ಗುರುಗಳ ಆದೇಶಗಳನ್ನು ಪಾಲಿಸಲು ಒಂದು ಭಯ ಭಕ್ತಿ ಇರಲಿ ಎಂದು ಪಡೆಯುವುದು ದೀಕ್ಷೆ. ಆದರೆ ವಾಸ್ತವತೆ, ನಿಜವಾಗಿಯೂ ಶಿಷ್ಯನಾಗಲು, ಶ್ರೀಲ ಪ್ರಭುಪಾದರ ಶಿಷ್ಯನಾಗಲು ಅವರು ಹಾಕಿದ ನಿಯಮಗಳನ್ನು ಆಚರಿಸಬೇಕು. 16 ಮಾಲೆಗಳ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಬೇಕು, ಅವರು ಹೇಳಿರುವ 4 ಪಾಪ ಕಾರ್ಯಗಳಿಂದ ದೂರವಿರಬೇಕು, ಅವರ ಪುಸ್ತಕಗಳನ್ನು, ಉಪನ್ಯಾಸಗಳನ್ನು ಶ್ರದ್ಧೆಯಿಂದ ಓದಬೇಕು, ಕೇಳಬೇಕು, ಆಗ ನಾವು ಶ್ರೀಲ ಪ್ರಭುಪಾದರ ನಿಜವಾದ ಶಿಷ್ಯರಾಗುತ್ತೇವೆ. ದೀಕ್ಷೆಯನ್ನು ಪಡೆದು ಎಲ್ಲ ಪಾಪ ಕಾರ್ಯಗಳಲ್ಲಿ ತೊಡಗಿದರೆ ಶ್ರೀಲ ಪ್ರಭುಪಾದರ ನಿಜವಾದ ಶಿಷ್ಯರಲ್ಲ. ಆದ್ದರಿಂದ ಶ್ರೀಲ ಪ್ರಭುಪಾದರನ್ನು ನಾವು ನಮ್ಮ ಗುರುಗಳಾಗಿ ಸ್ವೀಕರಿಸಿ ಅವರು ಹೇಳಿದ ನಿಯಮಗಳನ್ನು ಆಚರಿಸಿದರೆ ಶ್ರೀಕೃಷ್ಣನು ಹೇಳಿದಂತೆ ಅವನ ದಿವ್ಯವಾದ ಜನ್ಮ ಕರ್ಮಗಳನ್ನು ಯಥಾರ್ಥವಾಗಿ ತಿಳಿಯಬಹುದು. ಆಗ ನಮಗೆ ಋಷಭದೇವನಂತಹ ಅವತಾರಗಳ ಮಹಿಮೆಗಳು ತಿಳಿಯುತ್ತವೆ. ಋಷಭದೇವನಿಗೆ 100 ಮಂದಿ ಮಕ್ಕಳು. ಅವನ ಮಕ್ಕಳಿಗೆ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ತುಂಬಾ ಜ್ಞಾನವನ್ನು ನೀಡುತ್ತಾನೆ. ಇದು ಒಬ್ಬ ನಿಜವಾದ ತಂದೆಯ ಕರ್ತವ್ಯ. ಶ್ರೀಮದ್ ಭಾಗವತದಲ್ಲಿ ಹೀಗೆ ಹೇಳಿದೆ, ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್, ಪಿತಾ ನ ಸಸ್ಯಾತ್ ಜನನೀ ನ ಸಸ್ಯಾತ್, ದೈವಂ ನ ತತ್ಸ್ಯಾತ್ ನ ಪತಿಷ್ಠ ಸಸ್ಯಾನ್ ನ ಮೋಚಯೇದ್ ಯಹ ಸಮುಪೇತ ಮೃತ್ಯುಂ. ಯಾರು ತಮ್ಮ ಮೇಲೆ ಅವಲಂಬಿತರಾಗಿರುವವರನ್ನು, ಅಂದರೆ ಡಿಪೆಂಡ್ ಆಗಿರುವವರನ್ನು ಜನನ ಮರಣದ ಚಕ್ರಗಳಿಂದ ರಕ್ಷಿಸಲು ಸಾಧ್ಯವಿಲ್ಲವೋ ಎಂದಿಗೂ ಒಬ್ಬ ಗುರುವಾಗಬಾರದು, ತಂದೆಯಾಗಬಾರದು, ತಾಯಿಯಾಗಬಾರದು, ಸಂಬಂಧಿಯಾಗಬಾರದು, ದೇವತೆಯಾಗಬಾರದು ಅಥವಾ ಗಂಡನೂ ಆಗಬಾರದು. ಈ ಯಾವ ಸ್ಥಾನಗಳನ್ನು ಸ್ವೀಕರಿಸಬಾರದು. ತಮ್ಮ ಡಿಪೆಂಡೆನ್ಸ್ನ ಅಥವಾ ಅವಲಂಬಿತರನ್ನ ಸರಿಯಾದ ಮಾರ್ಗಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯವಾಗದಿದ್ದರೆ ಇಂತಹ ಪದವಿಗಳನ್ನು ಸ್ವೀಕರಿಸಬಾರದು, ಇಂತಹ ಸ್ಥಾನಗಳನ್ನು ಸ್ವೀಕರಿಸಬಾರದು. ನೋಡಿ, ಈ ರೀತಿಯಲ್ಲಿ ಹೇಳುತ್ತದೆ ಶಾಸ್ತ್ರಗಳು. ತಂದೆ ತಾಯಂದಿರು ಕೃಷ್ಣ ಪ್ರಜ್ಞೆಗೆ ಬಂದರೇನೆ ಇದು ಸುಲಭವಾಗಿ ಸಾಧ್ಯವಾಗುತ್ತದೆ. ಕೃಷ್ಣ ಭಕ್ತಿಯನ್ನು ತಮ್ಮ ಮಕ್ಕಳಿಗೆ ನೀಡದೇ ಇದ್ದರೆ ಅವರು ನಿಜವಾದ ತಂದೆ ತಾಯಿ ಎಂದು ಪರಿಗಣಿಸಲು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾರೆ ಶ್ರೀಲ ಪ್ರಭುಪಾದರು. ಆದ್ದರಿಂದಲೇ ಇಲ್ಲಿ ಶ್ರೀ ಋಷಭದೇವನು ತನ್ನ 100 ಮಂದಿ ಮಕ್ಕಳಿಗೆ ಅದ್ಭುತವಾದ ಭಕ್ತಿ ಸೇವೆಯನ್ನು, ಆತ್ಮ ಸಾಕ್ಷಾತ್ಕಾರದ ಉಪದೇಶಗಳನ್ನು ನೀಡಿದನು. ಒಂದು ಬಾರಿ 100 ಮಂದಿ ಮಕ್ಕಳಿಗೂ ಋಷಭದೇವನು ಉಪದೇಶಗಳನ್ನು ಮಾಡಬೇಕಾದರೆ ಈ ರೀತಿಯಲ್ಲಿ ಮೊದಲನೆಯದಾಗಿ ಹೇಳುತ್ತಾನೆ, ನಾಯಂ ದೇಹೋ ದೇಹಭಾಜಾ ಮೃಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿಡ್ಭುಜಾಮ್ಯೇ ತಪೋ ದಿವ್ಯಂ ಪುತ್ರಕಾಯೇನ ಸತ್ವಂ ಶುದ್ಧೇದ್ಯಸ್ಮತ್ ಬ್ರಹ್ಮ ಸೌಖ್ಯಂ ತ್ವನಂತಂ. ನನ್ನ ಪ್ರೀತಿಯ ಮಕ್ಕಳೇ, ಈ ಭೌತಿಕ ಪ್ರಪಂಚದಲ್ಲಿ ಮನುಷ್ಯನ ಜನ್ಮವನ್ನು ಪಡೆದವರು ಹಗಲು ರಾತ್ರಿ ಬರೀ ಇಂದ್ರಿಯ ತೃಪ್ತಿಗಳಿಗಾಗಿ ಕೆಲಸ ಮಾಡಬಾರದು. ಇಂದ್ರಿಯ ತೃಪ್ತಿಗಳು ವಿಸರ್ಜನೆಯನ್ನು ಭಕ್ಷಿಸುವಂತಹ, ತಿನ್ನುವಂತಹ ಹಂದಿ ನಾಯಿಗಳಿಗೆ ಕೂಡ ಲಭ್ಯ. ಆದ್ದರಿಂದ ಈ ಮನುಷ್ಯ ಜನ್ಮವನ್ನು ಪಡೆದವನು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಲು ತಪಸ್ಸನ್ನು ಆಚರಿಸಬೇಕು. ಅಂತಹ ಕಾರ್ಯದಿಂದ ಒಬ್ಬನ ಹೃದಯವು ಪರಿಶುದ್ಧವಾಗುತ್ತದೆ. ಆಗ ಬ್ರಹ್ಮ ಸೌಖ್ಯಂ ತ್ವನಂತಂ, ಅಂತ್ಯವಿಲ್ಲದ ಅನಂತವಾದ ಬ್ರಹ್ಮ ಸುಖವನ್ನು ಪಡೆಯಬಹುದು. ಈ ರೀತಿಯಲ್ಲಿ ಹೇಳುತ್ತಾನೆ ಋಷಭದೇವನು. ತಪಸ್ಸು ಅಂದರೆ ಆಸ್ಟೆರಿಟಿ. ಕಾಡಿಗೆ ಹೋಗಿ ಧ್ಯಾನದಲ್ಲಿ ಕುಳಿತುಕೊಳ್ಳಬೇಕು ಎಂದು ತಿಳಿಯಬೇಡಿ. ತಪಸ್ಸು ಅಂದರೆ ಒಂದು ಕಾರ್ಯವನ್ನು ಮಾಡಲು ಕಷ್ಟವಾಗಿರುತ್ತದೆ, ಅಂತಹ ಕಾರ್ಯವನ್ನು ಮಾಡುವುದಕ್ಕೆ ತಪಸ್ಸು ಎಂದು ಅರ್ಥ. ಈಗ ಬೆಳಗ್ಗೆ 4 ಅಥವಾ 5 ಗಂಟೆಗೆ ಎದ್ದು ಹರೇ ಕೃಷ್ಣ ಜಪ ಮಾಡಬೇಕು. ವಾಸ್ತವವಾಗಿ ಯಾವ ಸಮಯದಲ್ಲಿಯಾದರೂ ಒಂದು ದಿನಕ್ಕೆ ಜಪ ಮಾಡಬಹುದು. ಶ್ರೀಲ ಪ್ರಭುಪಾದರು ಹೇಳಿರುವಂತೆ 16 ಮಾಲೆಗಳ ಹರೇ ಕೃಷ್ಣ ಮಹಾಮಂತ್ರವನ್ನು ಯಾವ ಸಮಯದಲ್ಲಾದರೂ ಜಪ ಮಾಡಬಹುದು. ಆದರೆ ಬೆಳಗಿನ ಜಾವೆಯಲ್ಲಿ ಮಾಡಿದರೆ ನಮಗೆ ಯಾವ ಅಡಚಣೆಗಳು ಅಂದರೆ ಡಿಸ್ಟರ್ಬೆನ್ಸಸ್ ಇರುವುದಿಲ್ಲ, ನೆಮ್ಮದಿಯಾಗಿ ಚೆನ್ನಾಗಿ ಜಪ ಮಾಡಬಹುದು. ಈಗ ಇಂತಹ ಒಂದು ಕಾರ್ಯಕ್ಕೆ, ಭಗವಂತನ ಭಕ್ತಿ ಸೇವೆಗೆ ಒಂದು 4-5 ಗಂಟೆಗೆ ನಿದ್ದೆ ಬಿಡಬೇಕೆಂದರೆ ನಮ್ಮ ದೇಹಕ್ಕೆ ಕಷ್ಟ. ಆದರೆ ನಾವು ಉನ್ನತ ಕಾರ್ಯಕ್ಕೋಸ್ಕರ ನಿದ್ದೆಯನ್ನು ಬಿಡಬೇಕು, ಆಗ ಅದು ತಪಸ್ಸಾಗುತ್ತದೆ. ಅಷ್ಟೊಂದು ಬೆಳಗ್ಗೆ ಎದ್ದೇಳುವುದು ಖಂಡಿತವಾಗಿಯೂ ಕಷ್ಟವೇ, ಆದರೆ ನಾವು ಎದ್ದೇಳುತ್ತೇವೆ, ಇದು ತಪಸ್ಸ್ಯ. ಇಂತಹ ತಪಸ್ಸುಗಳನ್ನು ಆಚರಿಸಿದಾಗ, ಭಗವಂತನ ಸೇವೆಗಾಗಿ ತಪಸ್ಸುಗಳನ್ನು ಮಾಡಿದಾಗ ನಾವು ಬ್ರಹ್ಮ ಸುಖವನ್ನು, ಶಾಶ್ವತವಾದ ಸುಖವನ್ನು ಪಡೆಯುತ್ತೇವೆ. ತಪಸ್ಸು ಆ ಭಗವಂತನ ಸೇವೆಗಾಗಿ ಇರಬೇಕು. ಇಂದ್ರಿಯ ತೃಪ್ತಿಗಳಿಗಾಗಿ ತಪಸ್ಸುಗಳನ್ನು ಆಚರಿಸಿದರೆ ಅದರಲ್ಲಿ ಯಾವ ಲಾಭವೂ ಇಲ್ಲ. ಉದಾಹರಣೆಗೆ, ಯಾರಾದರೂ ಈಗ ಒಂದು ಆಟ ಆಡಬೇಕೆಂದು ಅಥವಾ ಗೇಮ್ಸ್ ಆಡಬೇಕೆಂದು ಬೆಳಗ್ಗೆ 3 ಗಂಟೆಗೆ ಕೂಡ ಎದ್ದೇಳುತ್ತಾರೆ, ಅಥವಾ ರಾತ್ರಿಯೆಲ್ಲ ಆಡುತ್ತಾ 2 ಗಂಟೆಗೋ 3 ಗಂಟೆಗೋ ಮಲಗುತ್ತಾರೆ, ಅಂತಹವರದು ಕೂಡ ತಪಸ್ಸೆ. ಆದರೆ ಅಂತಹ ತಪಸ್ಸುಗಳು ಯಾವುದಕ್ಕೂ ಪ್ರಯೋಜನವಿಲ್ಲ. ಇಂದ್ರಿಯ ತೃಪ್ತಿಗಾಗಿ ಮಾಡುವ ತಪಸ್ಸುಗಳು ಆಧ್ಯಾತ್ಮಿಕ ಬಾಳಿಗೆ ಏನೂ ಪ್ರಯೋಜನವಿಲ್ಲ. ಇದು ಋಷಭದೇವನ ಮೊದಲನೆಯ ಉಪದೇಶ. ಈ ರೀತಿಯಲ್ಲಿ ಎಷ್ಟೊಂದು ಉಪದೇಶಗಳನ್ನು ಮಾಡುತ್ತಾನೆ ತನ್ನ 100 ಮಂದಿ ಮಕ್ಕಳಿಗೆ. ಋಷಭದೇವನ ಮೊದಲನೆಯ ಮಗನ ಹೆಸರು ಭರತ ಎಂದು. ಮಹಾಭಕ್ತನು, ವೈಷ್ಣವನು. ಇಡೀ ಪ್ರಪಂಚವನ್ನು ಆಳಲು ಋಷಭದೇವನು ಇನ್ನು ಕಾಡಿಗೆ ಹೋಗಲು ಈ ಭರತನನ್ನು ರಾಜನಾಗಿ ಮಾಡುತ್ತಾನೆ. ಭರತನು ಈಗ ಮಹಾರಾಜನಾದನು. ಈ ಭರತನ ಹೆಸರಿನಿಂದಲೇ ನಮ್ಮ ಭೂಮಂಡಲಕ್ಕೆ, ನಮ್ಮ ಭೂಗ್ರಹಕ್ಕೆ ಭಾರತ ವರ್ಷ ಎಂದು ಹೆಸರು ಬಂತು. ಇದಕ್ಕೂ ಮುಂಚೆ ಮಹಾರಾಜನಾಭಿ ಈ ಪ್ರಪಂಚವನ್ನು ಆಳಿದ ಕಾರಣದಿಂದ ಅಜನಾಭ ವರ್ಷ ಎಂದು ಹೆಸರಿತ್ತು. ಅದಕ್ಕೂ ಮುಂಚೆ ಇಲಾವೃತ ವರ್ಷ ಎಂದು ಈ ಭೂಮಂಡಲಕ್ಕೆ ಹೆಸರಿತ್ತು. ಭರತನು ತುಂಬಾ ಶಕ್ತಿಯಿಂದ, ಭಕ್ತಿಯಿಂದ ಭೂಮಂಡಲವನ್ನು ಆಳಿದ ಕಾರಣದಿಂದ ಈ ಗ್ರಹಕ್ಕೆ ಭಾರತ ವರ್ಷ ಎಂದು ಹೆಸರಾಯಿತು. ಭರತ ಮಹಾರಾಜನು ವಿಷ್ಣುವನ್ನು ತೃಪ್ತಿಪಡಿಸಲು ಅನೇಕ ಯಜ್ಞಾಚರಣೆಗಳನ್ನು ಮಾಡಿದನು. ವಿಧ ವಿಧವಾದ ಆರಾಧನೆಗಳಿಂದ ದೇವೋತ್ತಮ ಪರಮಪುರುಷನಾದ ವಿಷ್ಣುವನ್ನು ತೃಪ್ತಿಪಡಿಸಿದನು. ಕೆಲವು ದಿನಗಳು ಹರಿದ್ವಾರಕ್ಕೆ ಹೋಗಿ ಕೃಷ್ಣ ಭಕ್ತಿ ಸೇವೆಯಲ್ಲಿ ತೊಡಗಿದನು. ತನ್ನ ತಂದೆಯ ಆಜ್ಞೆಯಂತೆ ವಿಶ್ವರೂಪನ ಮಗಳಾದ ಪಂಚಜನಿ ಎಂಬುವವಳನ್ನು ಮದುವೆ ಮಾಡಿಕೊಂಡನು. ನೆಮ್ಮದಿಯಾಗಿ ಇಡೀ ಪ್ರಪಂಚವನ್ನು ಆಳಿದನು. ನಂತರ ಭರತ ಮಹಾರಾಜನಿಗೆ 5 ಮಕ್ಕಳಾದರು. ಅವರ ಹೆಸರು ಸುಮತಿ, ರಾಷ್ಟ್ರಭೃತ, ಸುದರ್ಶನ, ಆವರಣ ಹಾಗೂ ಧೂಮ್ರಕೇತು. ತನ್ನ ತಂದೆಯ ಹಾಗೆಯೇ ಭರತ ಮಹಾರಾಜನು ತುಂಬಾ ಕಟ್ಟುನಿಟ್ಟಾಗಿ ಧರ್ಮಾಚರಣೆಗಳಿಂದ ರಾಜ್ಯವನ್ನು ಆಳುತ್ತಿದ್ದನು. ಮನಸ್ಸನ್ನು ಅಚಲವಾಗಿಟ್ಟುಕೊಂಡು ವಾಸುದೇವನ ಭಕ್ತಿ ಸೇವೆಯಲ್ಲಿ ಸದಾ ಇದ್ದನು. ವಾಸುದೇವನನ್ನು ಸದಾ ತನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದನು. ರಾಜನ ಕರ್ತವ್ಯಗಳನ್ನು ಮುಗಿಸಿದ ನಂತರ ರಾಜ್ಯವನ್ನು ತನ್ನ 5 ಮಂದಿ ಮಕ್ಕಳಿಗೆ ಹಂಚಿದನು ಭರತ ಮಹಾರಾಜನು. ಕಾಡಿಗೆ ಹೋದನು. ಇನ್ನೂ ತೀವ್ರವಾಗಿ ತಪಸ್ಸುಗಳನ್ನು ಆಚರಿಸಲು, ವಾಸುದೇವನಿಗೆ ಕೃಷ್ಣನಿಗೆ ಭಕ್ತಿ ಸೇವೆಯನ್ನು ಮಾಡಲು ತನ್ನ ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋದನು. ನೋಡಿ, ಇಂದಿನ ಕಾಲದಲ್ಲಿ 60, 70, 80 ವಯಸ್ಸಾದರೂ ಸರಿ ತಮ್ಮ ತಮ್ಮ ಪದವಿಗಳನ್ನು ಬಿಡುವುದೇ ಇಲ್ಲ. ಕಾಡಿಗೆ ಹೋಗುವ ಮಾತಿರಲಿ, ರಾಜ್ಯವನ್ನು ಆಳುವುದಕ್ಕೆ ಶಕ್ತಿ ಸಾಮರ್ಥ್ಯಗಳಿಲ್ಲದಿದ್ದರೂ, ಸರಿಯಾಗಿ ಕಣ್ಣು ಕಾಣಿಸದಿದ್ದರೂ ಮನೆಗೆ ಹೋಗಿ ಕುಳಿತುಕೊಳ್ಳುವುದಿಲ್ಲ. ಪದವಿಯನ್ನು ಬಿಟ್ಟು ಕಾಡಿಗೆ ಹೋಗುವ ಮಾತಿರಲಿ, ಪದವಿಯನ್ನು ಬಿಟ್ಟು ಮನೆಗೆ ಹೋಗಿ ಕುಳಿತುಕೊಳ್ಳುವುದಿಲ್ಲ. ಇದು ಇಂದಿನ ಪರಿಸ್ಥಿತಿ. ಆದರೆ ಆಗಿನ ಕಾಲದ ರಾಜರನ್ನು ನೋಡಿ, ಇಂದ್ರಿಯಗಳ ತೃಪ್ತಿಯನ್ನು ಇನ್ನೂ ಬಲವಾಗಿ ಸವಿಯಬಹುದು, ಅನುಭವಿಸಬಹುದು. ಆದರೂ ಸಮಯ ಬಂದಾಗ ಎಲ್ಲವನ್ನು ಬಿಡುತ್ತಾರೆ. ಭಾಗವತದಲ್ಲಿ ಹೇಳಿದೆ, ಭರತ ಮಹಾರಾಜನು ಎಷ್ಟು ಚೆನ್ನಾಗಿ ಆಳುತ್ತಿದ್ದನೆಂದರೆ ತನ್ನ ಪ್ರಜೆಗಳು ಅವನನ್ನು ತಮ್ಮ ತಂದೆಯಾಗಿ ಭಾವಿಸುತ್ತಿದ್ದರು. ತುಂಬಾ ಪ್ರೀತಿ ವಾತ್ಸಲ್ಯದಿಂದ ನೋಡುತ್ತಿದ್ದರು. ಅಷ್ಟೊಂದು ಪ್ರೀತಿಯಿಂದ ರಾಜ್ಯವನ್ನು, ಪ್ರಜೆಗಳನ್ನು ನೋಡಿಕೊಳ್ಳುತ್ತಿದ್ದನು ಭರತ ಮಹಾರಾಜನು. 10,000 ವರ್ಷಗಳು ಈ ರೀತಿಯಲ್ಲಿ ಆಳಿದನು. ಇಂತಹ ಒಂದು ವಾತ್ಸಲ್ಯದಿಂದ, ರಾಜ್ಯದ ಪ್ರೀತಿಯಿಂದ, ಕುಟುಂಬದ ಆಸೆಗಳಿಂದ ಇನ್ನೂ ಭಗವಂತನ ಭಕ್ತಿ ಸೇವೆಯಲ್ಲಿ ತೀವ್ರವಾಗಿ ತೊಡಗಬೇಕು ಎಂದು ಯೋಚಿಸಿದಾಗ ಸುಲಭವಾಗಿ ದೂರನಾದನು. ಭರತ ಮಹಾರಾಜನು ಹರಿದ್ವಾರದಲ್ಲಿರುವ ಪುಲಹಾಶ್ರಮಕ್ಕೆ ಹೋದನು. ಅಲ್ಲಿ ಅವನು ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದನು. ಈ ಪುಲಹಾಶ್ರಮದ ಸಮೀಪದಲ್ಲಿ ಗಂಡಕಿ ನದಿಯು ಹರಿಯುತ್ತದೆ. ಈ ಗಂಡಕಿ ನದಿಯಲ್ಲಿ ಶಾಲಗ್ರಾಮ ಶಿಲೆಗಳು ದೊರೆಯುತ್ತವೆ. ಪುಲಹಾಶ್ರಮದ ಉದ್ಯಾನವನಗಳಲ್ಲಿ ಏಕಾಂತವಾಗಿ ಭಗವಂತನ ಸೇವೆಯಲ್ಲಿ ಭರತ ಮಹಾರಾಜನು ತೊಡಗಿದ್ದನು. ಹೂವುಗಳಿಂದ, ತುಳಸಿಗಳಿಂದ, ಗಂಡಕಿ ನದಿಯ ನೀರಿನಿಂದ, ಹಣ್ಣು ಬೇರುಗಳಿಂದ ಭಗವಂತನಿಗೆ, ವಾಸುದೇವನಿಗೆ ಆರಾಧಿಸುತ್ತಿದ್ದನು, ಅರ್ಪಿಸುತ್ತಿದ್ದನು. ತುಂಬಾ ತೃಪ್ತನಾಗಿದ್ದನು. ಒಂದಿಷ್ಟು ಭೌತಿಕ ಪ್ರಪಂಚದ ಆಸೆಗಳೇ ಇರಲಿಲ್ಲ. ಭಗವಂತನ ಭಕ್ತಿ ಸೇವೆಯಲ್ಲಿ ಪರಮಾನಂದವನ್ನು ಸವಿಯುತ್ತಿದ್ದನು, ಸಂತುಷ್ಟನಾಗಿದ್ದನು. ಭಗವಂತನು ಕೆಲವು ಬಾರಿ ನಮ್ಮಂತಹ ಬದ್ಧಾತ್ಮರನ್ನು ಉದ್ಧರಿಸಲು ಮಹಾತ್ಮರನ್ನು ಸ್ವಲ್ಪ ಕಷ್ಟಗಳಲ್ಲಿ, ಗೊಂದಲಗಳಲ್ಲಿ ಸಿಗಿಸುತ್ತಾನೆ. ಉದಾಹರಣೆಗೆ ಅರ್ಜುನನು, ಭಗವಂತನು ಅರ್ಜುನನನ್ನು ಗೊಂದಲಗೊಳಿಸಿದನು. ಕಷ್ಟದ ಪರಿಸ್ಥಿತಿಯಲ್ಲಿ ಕುರುಕ್ಷೇತ್ರದ ರಣರಂಗದಲ್ಲಿ ನಿಲ್ಲಿಸಿದನು. ಅದರ ಪರಿಣಾಮವಾಗಿ ಬಂದಿದ್ದೇ ವಜ್ರ ವೈಡೂರ್ಯಗಳಿಗೂ ಸಮವಾಗದ ಭಗವಂತನ ಗೀತೆ, ಭಗವದ್ಗೀತೆ. ನಮ್ಮಂತಹ ಬದ್ಧ ಜೀವಾತ್ಮರಿಗಾಗಿ ಬಂದಿದ್ದೇ ಭಗವದ್ಗೀತೆ. ಇದು ಅರ್ಜುನನ ಕೃಪೆ, ಕೃಷ್ಣನ ಕೃಪೆ. ಈಗ ಇಲ್ಲಿ ಭರತ ಮಹಾರಾಜನ ಬಳಿ ಉಪದೇಶಗಳನ್ನು ಆಚೆ ತರಿಸಲು, ಉದಾಹರಣೆಯಾಗಿ ಮಾಡಲು ಭಗವಂತನು ತನ್ನ ಲೀಲೆಯನ್ನು ಪ್ರಾರಂಭಿಸುತ್ತಾನೆ. ಒಂದು ದಿನ ಭರತ ಮಹಾರಾಜನು ಪ್ರತಿನಿತ್ಯವೂ ಮಾಡುವ ಹಾಗೆಯೇ ಗಂಡಕಿ ನದಿಯಲ್ಲಿ ಸ್ನಾನವನ್ನು ಮಾಡಬೇಕಾದರೆ, ಮಂತ್ರವನ್ನು ಹೇಳುತ್ತಿರಬೇಕಾದರೆ ಒಂದು ಗರ್ಭಿಣಿ ಜಿಂಕೆಯನ್ನು ನೋಡುತ್ತಾನೆ. ನದಿಯಲ್ಲಿ ನೀರನ್ನು ಕುಡಿಯಲು ಬಂತು ಆ ಜಿಂಕೆ. ಆಗ ಒಂದು ಭಯಂಕರವಾದ ಸಿಂಹದ ಗರ್ಜನೆಯು ಸಮೀಪದಲ್ಲಿ ಕೇಳಿಸುತ್ತದೆ. ಸಿಂಹದ ಭಯಕ್ಕೆ ಜಿಂಕೆಯು ನದಿಯಲ್ಲಿ ಎಗುರುತ್ತದೆ. ಆ ಸಮಯದಲ್ಲಿ ತನ್ನ ಗರ್ಭದಲ್ಲಿದ್ದ ಜಿಂಕೆ ಮರಿಯು ಹರಿಯುವ ನೀರಿನಲ್ಲಿ ಬೀಳುತ್ತದೆ. ಆ ಗರ್ಭಿಣಿ ಜಿಂಕೆಯು ಮರಿಯನ್ನು ಹೆತ್ತುತ್ತದೆ. ಮಗುವನ್ನು ಹೆತ್ತಿದ ಜಿಂಕೆಯು ನದಿಯನ್ನು ದಾಟಿದ ನಂತರ ಸುಸ್ಸಿನಿಂದ ದುಃಖದಿಂದ ಬಿದ್ದು ಸತ್ತು ಹೋಗುತ್ತದೆ. ಈಗ ಇವುಗಳನ್ನೆಲ್ಲ ನೋಡುತ್ತಿದ್ದ ಭರತ ಮಹಾರಾಜನು ಆ ಜಿಂಕೆ ಮರಿಯನ್ನು ನದಿಯಿಂದ ಅನುಕಂಪದಿಂದ ಕಾಪಾಡುತ್ತಾನೆ. ನಂತರ ಆ ಜಿಂಕೆ ಮರಿಯನ್ನು ಏನು ಮಾಡುವುದು ಎಂದು ತಿಳಿಯದೆ ಯಾರು ಅದಕ್ಕೆ ಆಶ್ರಯವಿಲ್ಲ ಎಂದು ಭಾವಿಸಿ ತನ್ನ ಆಶ್ರಮಕ್ಕೆ ಎತ್ತುಕೊಂಡು ಹೋಗುತ್ತಾನೆ. ಈಗ ಅದನ್ನು ಸಾಕುತ್ತಾನೆ. ಅದರ ಮೇಲೆ ಈಗ ಪ್ರೀತಿ ಜಾಸ್ತಿ ಆಯಿತು ರಾಜನಿಗೆ. ದಿನ ದಿನಕ್ಕೂ ಆ ಜಿಂಕೆ ಮರಿಯ ಮೇಲೆ ತನ್ನ ವಾತ್ಸಲ್ಯವನ್ನು ತೋರಿಸುತ್ತಲೇ ಇದ್ದನು. ಅದರ ಮೇಲೆ ಪ್ರೀತಿ ಎಷ್ಟು ಜಾಸ್ತಿ ಆಯಿತೆಂದರೆ ತನ್ನ ಭಕ್ತಿ ಸೇವೆ ಕಡಿಮೆಯಾಗುತ್ತಲೇ ಬಂತು. ಆ ಜಿಂಕೆ ಮರಿಯನ್ನು ತುಂಬಾ ಮುದ್ದಾಗಿ ಸಾಕುತ್ತಿದ್ದನು ಭರತ ಮಹಾರಾಜನು. ಮೃದುವಾದ ಹುಲ್ಲುಗಳನ್ನು ಹುಡುಕಿ ಅದಕ್ಕೆ ತಿನ್ನಿಸುತ್ತಿದ್ದನು. ಇತರ ಜೀವರಾಶಿಗಳಿಂದ ಅದನ್ನು ಜೋಪಾನವಾಗಿ ಕಾಪಾಡುತ್ತಿದ್ದನು. ಅದು ಹತ್ತಿರ ಬಂದಾಗ ಅದನ್ನು ತಟ್ಟುತ್ತಿದ್ದನು, ಮುದ್ದಾಡುತ್ತಿದ್ದನು. ಯಾವಾಗಲೂ ಅದಕ್ಕೆ ಆರಾಮನ್ನು ನೀಡುತ್ತಿದ್ದನು. ತನ್ನ ಭುಜದ ಮೇಲೆ ಎತ್ತಿಕೊಂಡು ತಿರುಗುತ್ತಿದ್ದನು. ಜೊತೆಯಲ್ಲಿ ಸ್ನಾನ ಮಾಡುತ್ತಿದ್ದನು. ತನ್ನ ಎದೆಯ ಮೇಲೆ, ತೊಡೆಯ ಮೇಲೆ ಮಲಗಿಸಿಕೊಳ್ಳುತ್ತಿದ್ದನು. ಒಂದು ಕ್ಷಣವೂ ಕೂಡ ಅದನ್ನು ನೋಡದೇ ಇರಲು ಸಾಧ್ಯವಾಗಲಿಲ್ಲ ಈಗ ರಾಜನಿಗೆ. ಸೌಭಾಗ್ಯಗಳುಳ್ಳ ರಾಜ್ಯವನ್ನು ಬಿಟ್ಟ ರಾಜನು ಈಗ ಒಂದು ಜಿಂಕೆ ಮರಿಗೆ ಮೋಹಿತನಾದನು. ತನ್ನ ಸ್ಥಾನದಿಂದ ಸಂಪೂರ್ಣವಾಗಿ ಪತನವನ್ನು ಹೊಂದಿದನು. ಭಕ್ತಿ ಸೇವೆಯನ್ನು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟನು. ಅವನು ಯೋಚಿಸಿದನು, ತುಂಬಾ ಪಾಪ ಈ ಜಿಂಕೆ, ಯಾರು ಇದಕ್ಕೆ ದಿಕ್ಕೇ ಇಲ್ಲ, ಎಲ್ಲರನ್ನು ಕಳೆದುಕೊಂಡಾಯಿತು, ಇದಕ್ಕೆ ಯಾರು ಆಶ್ರಯವನ್ನು ನೀಡುವವರೇ ಇಲ್ಲ, ನನ್ನನ್ನು ಬಿಟ್ಟರೆ ಈ ಜಿಂಕೆಗೆ ಯಾರೂ ಗೊತ್ತಿಲ್ಲ, ನಾನು ಇದಕ್ಕೆ ತಂದೆ ಹಾಗೂ ತಾಯಿಯಾಗಿದ್ದೇನೆ, ನನ್ನ ಮೇಲೆ ಈ ಜಿಂಕೆಯು ಸಂಪೂರ್ಣವಾಗಿ ವಿಶ್ವಾಸವನ್ನು ಇಟ್ಟಿದೆ, ಆದ್ದರಿಂದ ನನಗೆ ಒಳ್ಳೆಯದಾಗಲಿ ಎಂದು ಇದನ್ನು ದೂರ ಮಾಡಿಕೊಳ್ಳಬಾರದು, ಅಸೂಯೆ ಪಡಬಾರದು, ಖಂಡಿತವಾಗಿಯೂ ನಾನು ಇದನ್ನು ಪೋಷಿಸುತ್ತೇನೆ, ರಕ್ಷಿಸುತ್ತೇನೆ, ಬೆಳೆಸುತ್ತೇನೆ, ತೃಪ್ತಿಪಡಿಸುತ್ತೇನೆ, ಮುದ್ದಾಡುತ್ತೇನೆ. ನನ್ನ ಆಶ್ರಯವನ್ನು ಪಡೆದ ಈ ಜಿಂಕೆಯನ್ನು ನಾನು ಹೇಗೆ ತಿರಸ್ಕರಿಸಲಿ? ಈ ಜಿಂಕೆಯು ನನ್ನ ಆಧ್ಯಾತ್ಮಿಕ ಬಾಳನ್ನು ಕೆಡಿಸುವುದೇ ಆದರೂ ನನ್ನ ಆಶ್ರಯವನ್ನು ಪಡೆದ ಈ ಜಿಂಕೆಗೆ ನಾನು ಮೋಸ ಮಾಡುವುದಿಲ್ಲ, ಇದು ತುಂಬಾ ತಪ್ಪಾಗುತ್ತದೆ. ಈ ರೀತಿಯಲ್ಲಿ ಸಂಪೂರ್ಣವಾಗಿ ತನ್ನ ಕೃಷ್ಣ ಪ್ರಜ್ಞೆಯನ್ನು ಬಿಟ್ಟು ಜಿಂಕೆಯ ಪ್ರಜ್ಞೆಗೆ ಬಂದನು. ಒಂದು ದಿನ ಇದ್ದಕ್ಕಿದ್ದಂತೆ ಜಿಂಕೆಯು ಮಾಯವಾಯಿತು. ಅದನ್ನು ರಾಜನು ವರ್ಣಿಸುತ್ತಾ ವರ್ಣಿಸುತ್ತಾ ಹುಡುಕುತ್ತಾ ಹುಡುಕುತ್ತಾ ಹುಚ್ಚನ ಹಾಗೆ ಮಾತನಾಡಲು ಪ್ರಾರಂಭಿಸಿದನು. ಜಿಂಕೆಯು ಕಾಣಿಸಲಿಲ್ಲ ಎಂಬುವ ದುಃಖದಲ್ಲಿ ಕೊರಗುತ್ತಾ ಕೊರಗುತ್ತಾ ಅದರ ಸ್ಮರಣೆಯಲ್ಲಿ ಕೊನೆಯದಾಗಿ ಮರಣಿಸಿದನು. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತಂತೆ ಕಲಯವರಂ ತಂ ತಂ ಏವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಒಬ್ಬನು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಆದ್ದರಿಂದ ಇಲ್ಲಿ ಭರತ ಮಹಾರಾಜನು ತನ್ನ ದೇಹವನ್ನು ಬಿಡಬೇಕಾದರೆ ಒಂದು ಜಿಂಕೆಯನ್ನು ಸ್ಮರಿಸಿದ ಕಾರಣದಿಂದ ನಂತರ ಜನ್ಮದಲ್ಲಿ ಒಂದು ಜಿಂಕೆಯಾಗಿಯೇ ಹುಟ್ಟುತ್ತಾನೆ. ಭಗವಂತನ ಕೃಪೆಯಿಂದ ಜಿಂಕೆಯಾಗಿಯೇ ಹುಟ್ಟಿದರೂ ತನ್ನ ಪತನವು ಜ್ಞಾಪಕವಿರುತ್ತದೆ. ತಾನು ಮಾಡಿದ ದೊಡ್ಡ ತಪ್ಪು ಚೆನ್ನಾಗಿ ಜ್ಞಾಪಕವಿರುತ್ತದೆ. ಜಿಂಕೆಯಾಗಿರುವ ದೇಹದಲ್ಲೀಗ ಭರತ ಮಹಾರಾಜನು ದುಃಖಿಸುತ್ತಾನೆ. ಇದು ಎಂತಹ ದುರದೃಷ್ಟ! ನನ್ನ ಆಧ್ಯಾತ್ಮಿಕ ಬಾಳಿನ ಮಾರ್ಗದಿಂದ ನಾನು ಬಿದ್ದು ಹೋದೆ. ನನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟೆ, ರಾಜ್ಯವನ್ನು ಬಿಟ್ಟೆ, ಆಧ್ಯಾತ್ಮಿಕ ಬಾಳಿಗಾಗಿ ಇವುಗಳನ್ನು ಬಿಟ್ಟು ಕಾಡಿಗೆ ಹೋಗಿ ಪುಣ್ಯಕ್ಷೇತ್ರದಲ್ಲಿ ಆಶ್ರಯವನ್ನು ಪಡೆದೆ, ಸ್ಥಿರನಾದೆ, ಇಂದ್ರಿಯಗಳನ್ನು ನಿಗ್ರಹಿಸುವನಾದೆ, ಭಗವಂತನ ಭಕ್ತಿ ಸೇವೆಯಲ್ಲಿ ಸದಾ ತೊಡಗಿದೆ, ವಾಸುದೇವನ ಸ್ಮರಣೆಯಲ್ಲೇ ಇದ್ದೆ. ನಾನು ಎಷ್ಟು ಯಶಸ್ವಿಯನ್ನು ಸಾಧಿಸಿದ್ದೆ ಎಂದರೆ ಸದಾ ವಾಸುದೇವನ ಭಕ್ತಿ ಸೇವೆಯಲ್ಲೇ ತೊಡಗಿದ್ದೆ. ಆದರೆ ಒಂದು ಜಿಂಕೆಗೆ ನನ್ನ ಮನಸ್ಸು ಆಕರ್ಷಿತವಾಯಿತು. ಈಗ ನಾನು ಜಿಂಕೆಯ ದೇಹವನ್ನು ಪಡೆದಿದ್ದೇನೆ, ಭಕ್ತಿ ಸೇವೆಯಿಂದ ತುಂಬಾ ದೂರನಾಗಿದ್ದೇನೆ. ಈ ರೀತಿಯಲ್ಲಿ ಅಳುತ್ತಾನೆ, ದುಃಖಪಡುತ್ತಾನೆ ಭರತನು. ಪ್ರಾಮಾಣಿಕತೆಯಿಂದ ಇದ್ದ ಒಬ್ಬ ಭಕ್ತನು ತಾನು ಕೃಷ್ಣನನ್ನು ಮರೆತರೂ ಕೃಷ್ಣನು ಅವನನ್ನು ಬಿಡುವುದಿಲ್ಲ. ಕೃಷ್ಣ ಭಕ್ತಿಯಲ್ಲಿ ಯಾರು ಕಾಲಿಡುತ್ತಾರೋ ಅವರನ್ನು ಖಂಡಿತವಾಗಿಯೂ ಕೃಷ್ಣನು ಬಿಡುವುದಿಲ್ಲ. ಒಂದು ಬಾರಿ ಅವನಿಗೆ ಯಾರಾದರೂ ಶರಣಾದರೆ ಸಾಕು, ದೂರ ಹೋದರೆ ಅವನ ಆಶ್ರಯವನ್ನು ಬಿಟ್ಟರೆ ಬಾರಿಸಿಯಾದರೂ ಸರಿ, ಕೃಷ್ಣನು ತನ್ನನ್ನು ಎಳೆದುಕೊಳ್ಳುತ್ತಾನೆ. ಈ ಭರತ ಮಹಾರಾಜನು ಭಕ್ತಿ ಸೇವೆಯನ್ನು ಬಿಟ್ಟು ತಪ್ಪು ಮಾಡಿದ, ಕೃಷ್ಣನನ್ನು ಬಿಟ್ಟು ತಪ್ಪು ಮಾಡಿದ, ಆದರೂ ಅವನ ಅದ್ಭುತವಾದ ಭಕ್ತಿ ಸೇವೆಯನ್ನು ಮರೆಯಲಿಲ್ಲ ಕೃಷ್ಣನು. ಆದ್ದರಿಂದಲೇ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದರು ಅವನ ತಪ್ಪನ್ನು ಅರಿಯುವಂತೆ ಶಕ್ತಿಯನ್ನು ಕೊಟ್ಟಿದ್ದನು ಕೃಷ್ಣನು. ದುಃಖ ಪಡುತ್ತಿದ್ದನು ತಾನು ಮಾಡಿದ ಕಾರ್ಯಕ್ಕೆ. ಈಗ ಜಿಂಕೆಯ ನಂತರ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಹುಟ್ಟುತ್ತಾನೆ ಭರತ ಮಹಾರಾಜನು. ಅವನ ಹೆಸರು ಜಡಭರತ. ಮೂರನೆಯ ಜನ್ಮದಲ್ಲಿ ಭರತ ಮಹಾರಾಜನಿಗೆ ಈಗ ಜಡಭರತ ಎಂದು ಹೆಸರು. ಈ ಜಡಭರತನ ಜನ್ಮದಲ್ಲಿ ಅವನ ಬಾಳನ್ನು ಸಂಪೂರ್ಣಗೊಳಿಸಿಕೊಳ್ಳುತ್ತಾನೆ. ಜಡಭರತನು ಮಹಾರಾಜ ರಹುಗಣನಿಗೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ, ಭಕ್ತಿ ಸೇವೆಯ ಬಗ್ಗೆ ಎಷ್ಟೊಂದು ಉಪದೇಶಗಳನ್ನು ನೀಡುತ್ತಾನೆ. ಇವುಗಳನ್ನೆಲ್ಲ ನಾವು ಶ್ರೀಮದ್ ಭಾಗವತದಲ್ಲಿ ಇನ್ನೂ ವಿಸ್ತಾರವಾಗಿ ನೋಡಬಹುದು. ನಾವು ಕೂಡ ನಮ್ಮ ಆಧ್ಯಾತ್ಮಿಕ ಬಾಳಿನಿಂದ ಪತನವನ್ನು ಹೊಂದದೇ ಇರಬೇಕಾದರೆ ಜಡಭರತನ ಚರಣ ಕಮಲಗಳಿಗೆ ಶರಣಾಗಬೇಕು, ತನ್ನ ಅಮೃತೋಪದೇಶಗಳನ್ನು ಓದಬೇಕು, ರಾಜ ರಹುಗಣನಿಗೆ ನೀಡಿದ ಉಪದೇಶಗಳನ್ನು ಕೇಳಬೇಕು, ನಾವು ಭರತನಂತಹ ಪರಮ ಭಕ್ತರಿಗೆ ಶರಣಾಗಬೇಕು. ಆಗಲೇ ನಮ್ಮ ಬಾಳು ಸಂಪೂರ್ಣತೆಯನ್ನು ಹೊಂದಬಹುದು. ಇವರಿಗೆ ಶರಣಾಗುವುದೆಂದರೆ ಶ್ರೀಲ ಪ್ರಭುಪಾದರಿಗೆ ಶರಣಾಗುವುದು, ನಮ್ಮ ಗುರುಗಳಿಗೆ ಶರಣಾಗುವುದು. ನಾವು ಗುರುಗಳಿಗೊಬ್ಬರಿಗೆ ಶರಣಾದರೆ ಸಾಕು, ಇಡೀ ಸೃಷ್ಟಿಯ ವೈಷ್ಣವರಿಗೆ ನಾವು ಶರಣಾದಂತೆ. ಇದು ಗುರುಗಳಿಗೆ ಇರುವ ಶಕ್ತಿ, ಇದು ಗುರುಗಳ ಪಾದ ಕಮಲಗಳಿಗಿರುವ ಶಕ್ತಿ. ಹರೇ ಕೃಷ್ಣ.